ಹೀಗೆ
ಅದಕ್ಕೇನು ಹಾಕಲ್ಲ ಬರೀ
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಥಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಧ್ವಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಧೃತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಲೀಲಾಕರಾರ್ಚಿತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭುಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತರವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನವರೆಗೂ ಹರಿವಂಶದಲ್ಲಿ ಬಂದಿರತಕ್ಕಂಥ ಶ್ರಾದ್ದ ವಿಚಾರ, ಅದರಲ್ಲಿ ಏಳು ಜನ ಕೌಶಿಕ ಗೋತ್ರದ ಬ್ರಾಹ್ಮಣರು, ಆ ಬ್ರಾಹ್ಮಣರು ಪ್ರಾರಬ್ಧ ಕರ್ಮಾನುಸಾರವಾಗಿ ಗುರುಗಳ ಗೋವನ್ನ ತಾನು ವಿಶೇಷವಾಗಿ ತಾವುಗಳು ಕರಕೊಂಡು ಹೋಗಿ ಮೇಯಿಸಲಿಕ್ಕೆ ಹಸಿವೆ ತಾಳಲಾರದೆ ಎಲ್ಲರೂ ಆ ಆಕಳನ್ನೇ ಕೊಂದು ಶ್ರಾದ್ದ ಮಾಡಿ ತಿಂದರು. ಆಕಳನ್ನು ಕೊಂದು ತಿನ್ನಬೇಕಾದರೆ ಪಿತೃವರ್ತಿ ಎಂಬವ ಈ ಆಕಳನ್ನು ಕೊಲ್ಲುವುದು ಸರಿಯಲ್ಲ, ಒಂದು ವೇಳೆ ನೀವೆಲ್ಲರೂ ಕೂಡ ಅದನ್ನು ಕೊಲ್ಲುವುದೇ ಅಂತ ನಿಶ್ಚಯ ಮಾಡಿಕೊಂಡದ್ದಾದರೆ ಅದನ್ನ ಶ್ರಾದ್ದ ಮಾಡಿ ತಿನ್ನೋಣ, ಎಲ್ಲರೂ ಒಂದೇ ಹಾದಿಯಲ್ಲಿ ನಡೆಯೋಣ ಅಂತ ಹೇಳಿದ. ಅದಕ್ಕೆ ಎಲ್ಲರೂ ಒಪ್ಪಿದರು. ಎಲ್ಲರೂ ಒಪ್ಪಿದ ಮೇಲೆ ಆಕಳನ್ನ ಕೊಂದು ಶ್ರಾದ್ದ ಮಾಡಿ ತಿಂದರು. ಮನೆಗೆ ಬಂದ ಮೇಲೆ ಗುರುಗಳು ಕೇಳುತ್ತಾರೆ, ಎಲ್ಲಿ ಆಕಳು ಅಂತ ಹೇಳಿದರೆ ಹುಲಿ ತಿಂದು ಹೋಯಿತು ಅಂತ ಉತ್ತರ ಕೊಡುತ್ತಾರೆ. ಆ ರೀತಿಯಲ್ಲಿ ಆಕಳನ್ನ ಕೊಂದು ತಿಂದದ್ದೊಂದು ಪಾಪ ಆದರೆ ಮಹಾಪಾಪ, ಗುರುಗಳಿಗೆ ಸುಳ್ಳು ಹೇಳುವುದು ಇನ್ನೊಂದು ದೊಡ್ಡ ಪಾಪ, ಅದಕ್ಕಿಂತ ಭೀಕರವಾದ ಪಾಪ ಇಲ್ಲ ಅಂತಾರೆ. ಆ ಎರಡನ್ನೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಗೋಹತ್ಯ ಅಂದ್ರೆ ಗೋ ಶಬ್ದಕ್ಕೆ ವಾಕು ವೇದಗಳು ಅಂತರ್ಥ. ವೇದಗಳು ಅಥವಾ ನಮ್ಮ ಗುರುಗಳಿಂದ ನಡೆಯುವಂತಹ ವೇದಾರ್ಥ ವಿಚಾರ, ಅದನ್ನ ಗೋ ಅಂತ ಹೇಳುತ್ತಾರೆ. ಇಲ್ಲಿ ಗುರುಗಳಿಗೆ ಸುಳ್ಳು ಹೇಳುವುದರ ಮೂಲಕ ಮಾತಿನ ಹತ್ಯೆಯನ್ನು ಮಾಡಿದರು. ಅದೊಂದು ದೊಡ್ಡ ಗೋಹತ್ಯ, ಇನ್ನೊಂದು ನಿಜವಾದ ಗೋಹತ್ಯ. ಎರಡೂ ಗೋಹತ್ಯ ದೋಷಗಳು ಬಂತು. ಅದರಿಂದಾಗಿ ಆ ಕ್ರೂರ ಕರ್ಮದಿಂದಾಗಿ ಅವರಿಗೆ ಕ್ರೂರಾದ ಬೇಡರ ಜನ್ಮ ಬಂತು. ಆದರೆ ಶ್ರಾದ್ದ ಮಾಡಿದ್ದರಿಂದಾಗಿ ಅವರಿಗೆ ವಿಶೇಷವಾಗಿರತಕ್ಕಂಥ ಪೂರ್ವ ಜನ್ಮದ ನೆನಪೆಲ್ಲ ಉಳಿಯಿತು. ಆ ಪೂರ್ವ ಜನ್ಮದ ನೆನಪಿನಿಂದ, ಆ ಜ್ಞಾನದಿಂದ ತಮ್ಮ ಬೇಡರ ಜನ್ಮದಲ್ಲೂ ಕೂಡ ಕ್ರೂರ ಕರ್ಮ ಮಾಡುತ್ತಾ ಇದ್ರು, ತಂದೆ ತಾಯಿಗಳ ಹೊಟ್ಟೆ ಹೊರಗಲಿಕ್ಕಾಗಿ ಮಾಡಿ ಕೊನೆಯ ಕಾಲದಲ್ಲಿ ತಂದೆ ತಾಯಿಗಳು ಪ್ರಾಣತ್ಯಾಗ ಮಾಡಿದಾಗ ತಾವು ಕಾಡಿಗೆ ಹೋಗಿ ಶರೀರ ತ್ಯಾಗ ಮಾಡುತ್ತಾ ಇದ್ದಾರೆ ತಪಸ್ಸಿನಿಂದ. ನಂತರ ಅವರಿಗೆ ಚಕ್ರ ವಿಶೇಷವಾಗಿರತಕ್ಕಂಥ ಜಿಂಕೆಗಳಾಗಿ ಕಾಲಂಜರಗಿರಿ ಪರ್ವತದಲ್ಲಿ ಜಿಂಕೆಗಳಾಗಿ ಜನ್ಮ ಬಂತು. ಏಳು ಜನಕ್ಕೂ ಒಂದೇ ಕಡೆ ಬಂದದ್ದು ಒಂದು ವಿಶೇಷ. ಅವರಿಗೆ ಪಿತೃಗಳ ಪ್ರಸಾದದಿಂದಾಗಿ ಏಳು ಜನ ಒಟ್ಟೊಟ್ಟಿಗೆ ಎಲ್ಲಾ ಕಡೆ ಬರುವಂತಹದ್ದು ಬಂತು ನೋಡಿ, ಅದೊಂದು ವಿಶೇಷ ಹೇಳುತ್ತಾರೆ. ಅಲ್ಲಿ ಎಲ್ಲರೂ ಕೂಡ ದೀಕ್ಷಿತರಾಗಿ ಮಿಕ್ಕ ಮೃಗಗಳಿಂದ ಸೇರದೆ ತಾವು ಭಗವಂತನೇ ಚಿಂತನೆ ಮಾಡುತ್ತಾ ಭಗವಂತನ ಪಾದಾಶ್ರಯವನ್ನು ಮಾಡಿ ಮರುವ್ರತ ಅಂದ್ರೆ ನೀರನ್ನು ಕೂಡ ಮುಟ್ಟದೇ ಇರುವಂತಹ ವ್ರತ, ಆ ವ್ರತವನ್ನು ಮಾಡಿ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ. ಕಾಲಾಂಜಲಗಿರಿ ಪರ್ವತದಲ್ಲಿ ಅವರು ತಿರುಗಾಡಿರ್ತಕ್ಕಂತಹ ಜಾಗದಲ್ಲಿ ಅವರ ಪಾದದ ಹೆಜ್ಜೆಗಳು ಮೂಡಿದ್ದು ಕೂಡ ಈಗ ನೋಡಬಹುದು ಅಂತ ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ತಿಳಿಸಿಕೊಡುತ್ತಾರೆ. ಅವರೇ ಭಗವಂತನ ಚಿಂತನೆಯಿಂದ ಮಾರನೇ ಜನ್ಮದಲ್ಲಿ ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿ ಬರುತ್ತಾ ಇದ್ದಾರೆ. ಆ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದವರು ಭಗವಂತನ ಸ್ಮೃತಿಯಿಂದ, ಹಿಂದಿನ ಜನ್ಮದ ಸ್ಮೃತಿಯಿಂದ ಭಗವಂತನ ಧ್ಯಾನ ಮಾಡುತ್ತಾ ಪ್ರಾಣತ್ಯಾಗ ಮಾಡಿ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಬರ್ತಾ ಇದ್ದಾರೆ. ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಹುಟ್ಟಿದಂತಹ ಅವರೆಲ್ಲ ಭಗವಂತನ ಧ್ಯಾನಾಸಕ್ತರಾಗಿರುವಾಗ ಒಂದು ದಿವಸ ವಿಭ್ರಾಜನೆಂಬ ಮಹಾರಾಜ ಆ ಮಾನಸ ಸರೋವರಕ್ಕೆ ಸ್ನಾನಕ್ಕೆ ಬರ್ತಾ ಇದ್ದಾನೆ. ಸ್ನಾನಕ್ಕೆ ಬಂದಂತಹ ರಾಜ ತನ್ನ ರಾಣಿಯರಿಂದ ಕೂಡಿಕೊಂಡು ಸರೋವರದಲ್ಲಿ ಜಲಕ್ರೀಡೆಯನ್ನು ಆಡುವುದನ್ನು ನೋಡಿ ಈ ಹಂಸ ಪಕ್ಷಿಗಳಲ್ಲಿ ಪಿತೃವರ್ತಿ ಎಂಬ ಒಬ್ಬ ತಾನೂ ಆ ರೀತಿಯಲ್ಲಿ ಸುಖಪಟ್ಟರೆ ಚೆನ್ನಾಗಿರುತ್ತೆ, ಆದ್ದರಿಂದ ಈ ರಾಜನ ಮಗನಾಗಿ ನಾನು ಬಂದೆ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡ. ಇಲ್ಲೆಲ್ಲಾ ಕಡೆ ಕೂಡ ಇವರಂದುಕೊಂಡ್ರು ಅವರಂದುಕೊಂಡ್ರು ಹಾಗಾಯಿತು ಹೀಗಾಯಿತು ಎಂಬುದು ಮೇಲ್ನೋಟದ ಮಾತು. ಅವರವರ ಕರ್ಮಾನುಸಾರವಾಗಿ ಭಗವಂತನೇ ಆಯಾ ಆಲೋಚನೆಯನ್ನು ಕೊಟ್ಟ, ಅವರವರ ಪ್ರಾರಬ್ಧ ಕರ್ಮವನ್ನು ಉಣಿಸಿದ ಮತ್ತು ಉದ್ಧಾರ ಮಾಡಿದ ಎಂಬುದೇ ಪ್ರಧಾನವಾದ ಸೂತ್ರ. ಸರಿ, ಆ ಪಿತೃವರ್ತಿ ಆ ರಾಜನ ಮಗನಾಗಿ ತಾನು ಬರಬೇಕು ಅಂತ ಇಚ್ಛೆ ಪಟ್ಟಾಗ ಪಕ್ಕದಲ್ಲಿ ಆತನ ಜೊತೆಯಲ್ಲಿದ್ದಂತಹ ಇನ್ನಿಬ್ಬರು ಕೂಡ ಅಂದ್ರೆ ಏಳು ಜನದಲ್ಲಿ ಈ ಮೂವರು ಪ್ರತ್ಯೇಕ ಗುಂಪು, ಅದರಲ್ಲಿ ಪಿತೃವರ್ತಿ ಅವರಿಬ್ಬರು ಸ್ನೇಹಿತರು. ಆ ಇಬ್ಬರು ಸ್ನೇಹಿತರು ಅಂದರು ನೀನು ರಾಜನಾಗಿ ಬಂದಾಗ ನಾವು ಇಬ್ಬರು ಮಂತ್ರಿಗಳಾಗಿ ಬರ್ತೇವೆ ಅಂತ. ಅದನ್ನು ಕೇಳಿ ಮಿಕ್ಕ ನಾಲ್ಕು ಜನ ಹೇಳಿದರು ನೀವು ಯೋಗಭ್ರಷ್ಟರಾಗಿ ಈಗ ನಾವು ಅನುಭವಿಸಿದ್ದೇ ಸಾಕು, ಇನ್ನ ಈ ರೀತಿಯಾಗಿ ಮಾಡುತ್ತಾ ಇದ್ದೀರಲ್ಲ ಅಂತ ಸಿಟ್ಟಿನಿಂದ ಶಾಪ ಕೊಡ್ತಾ ಇದ್ದಾರೆ, ನೀವು ಹಾಗೆ ಆಗಿಬಿಡಿ ಅಂತ. ಅದಕ್ಕೆ ಅವರು ದುಃಖಪಟ್ಟು ಹೌದು ತಪ್ಪಾಯಿತು ಕ್ಷಮೆ ಮಾಡಬೇಕು ಅಂತ ಕೇಳಿಕೊಂಡಾಗ ಆ ನಾಲ್ಕು ಪಕ್ಷಿಗಳು ಹೇಳ್ತಾ ಇವೆ ನಾವು ಹೀಗೆ ಕ್ರೂರ ಕರ್ಮ ಮಾಡಿ ನೀಚ ಯೋನಿಗಳಲ್ಲಿ ಬಂದು ಒದ್ದಾಡ್ತಾ ಇದ್ರು ಕೂಡ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಶ್ರಾದ್ದದ ಒಂದು ಫಲವಾಗಿ ಈ ಜನ್ಮಗಳಲ್ಲೆಲ್ಲ ಏನು ನೀಚವಾದ ಪಕ್ಷಿ ಪ್ರಾಣಿಗಳಾಗಿ ನಾವು ಹುಟ್ಟುತ್ತಾ ಇದ್ರೂ ಕೂಡ ಇಲ್ಲಿ ಹಿಂದಿನ ಜನ್ಮ ನೆನಪು ಅಚ್ಚಳಿಯದೆ ಬರ್ತಾ ಇದೆ, ಅದು ಆ ಶ್ರಾದ್ದದ ಒಂದು ಫಲ, ಪಿತೃಗಳ ಅನುಗ್ರಹ. ಅದರಿಂದ ಈ ಶ್ರಾದ್ದವನ್ನ ಆ ಗೋವನ್ನ ತಿನ್ನಲಿಕ್ಕೆ ನಾವು ಆಲೋಚನೆ ಮಾಡಿದಾಗ ಎಲ್ಲರನ್ನೂ ನಿವಾರಿಸಿ ಬರೀ ಹಾಗೆ ತಿನ್ನಬಾರದು, ಶ್ರಾದ್ದ ಮಾಡಿ ತಿನ್ನೋಣ ಅಂತ ಹೇಳುವ ಈ ಪಿತೃವರ್ತಿ ಯಾರಾದರೆ ಆ ರಾಜನ ಮಗನಾಗಿ ಬರಬೇಕು ಅಂತ ಬಯಸ್ತಾ ಇದ್ದಾನೆ, ಅವನೇ ಈ ರೀತಿಯಾಗಿ ಬಯಸಿದ್ದು, ಅವನು ನಮಗೆ ಹೇಳಿದ್ದು, ಅದಕ್ಕಾಗಿ ನಮಗೆ ಉದ್ಧಾರ ಆಗುವಂತಹ ಭಾಗ್ಯ ಬಂತು. ಆದ್ದರಿಂದ ನಿಮ್ಮನ್ನು ಕ್ಷಮೆ ಮಾಡುತ್ತಾ ಇದ್ದೇವೆ, ನೀವು ಆ ರಾಜನ ಮಗನಾಗಿ ಇನ್ನಿಬ್ಬರು ಮಂತ್ರಿಗಳಾಗಿ ಹುಟ್ಟಿದಾಗ ಭೋಗ ಲಾಲಸರಾಗಿ ಅಲ್ಲೇ ಬಿದ್ದಿರುವಾಗ ನಾವು ಅಲ್ಲೇ ಆದೇಶದಲ್ಲೇ ಬಂದು ನಿಮ್ಮನ್ನ ಗಮನಿಸ್ತಾ ಇದ್ದು ನೋಡುತ್ತಾ ಇದ್ದು ನಿಮಗೆ ಸರಿಯಾದ ಕಾಲದಲ್ಲಿ ಎಚ್ಚರ ಬರುವಂತೆ ನಾವು ಮಾಡುತ್ತೇವೆ, ಹೆದರಬೇಡಿ ಅಂತ ಅವರಿಗೆ ವರವನ್ನು ಕೊಟ್ಟು ಅವರು ಎಲ್ಲರೂ ಸೇರಿಕೊಂಡು ಭಗವಂತನ ಚಿಂತನೆ ಮಾಡುತ್ತಾ ಪ್ರಾಣತ್ಯಾಗ ಮಾಡಿದರು. ನಂತರ ಆ ವಿಭ್ರಾಜನ ಮಗನಾಗಿ ಪಿತೃವರ್ತಿ ಎಂಬ ಬಂದ, ಅವನ ಹೆಸರೇ ಬ್ರಹ್ಮದತ್ತ. ಮಿಕ್ಕ ಇಬ್ಬರು ಕೂಡ ಆ ರಾಜನ ಮಂತ್ರಿಗಳ ಮಕ್ಕಳಾಗಿ ಬಂದರು, ಕಂಡರೀಕ ಪಂಚಾಲ ಅಂತ ಇಬ್ಬರು ಬಂದರು. ಆ ರೀತಿಯಲ್ಲಿ ಆ ರಾಜನ ಮಗನಾಗಿ ಮತ್ತು ಮಂತ್ರಿಗಳ ಮಗನಾಗಿ ವಿಶೇಷವಾಗಿರತಕ್ಕಂಥ ಇವರೆಲ್ಲರೂ ಕೂಡ ಬಂದಾಗ ಇನ್ನೊಬ್ಬ ಬ್ರಾಹ್ಮಣನ ಮಕ್ಕಳಾಗಿ ನಾಲ್ಕು ಜನ ಮಿಕ್ಕ ನಾಲ್ಕು ಜನ ಬರ್ತಾ ಇದ್ದಾರೆ, ಮಹಾಯೋಗಿಗಳಾಗ್ತಾ ಇದ್ದಾರೆ, ಭಗವಂತನ ಚಿಂತನೆ ಮಾಡತಕ್ಕಂಥವರಾಗ್ತಾ ಇದ್ದಾರೆ. ಅವರು ನಾಲ್ಕು ಜನ ಕೂಡ ಈ ಮೂರು ಜನ ಭೋಗ ಲಾಲಸರಾಗಿ ತಮ್ಮ ಯೋಗ ಚರ್ಯೆಯನ್ನೇ ಮರೆತು ಹಾಗೆ ಇರುವುದನ್ನು ಗಮನಿಸ್ತಾನೇ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ತಮ್ಮ ತಪಸ್ಸನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ. ಕೊನೆಗೆ ತಂದೆಗೆ ಹೇಳುತ್ತಾ ಇದ್ದಾರೆ ನಾವು ಕಾಡಿಗೆ ಹೋಗ್ತಾ ಇದ್ದೇವೆ. ಇದು ಯಾವಾಗ ಹೇಳಿದ್ದು ಅಂದರೆ ಈ ಮಿಕ್ಕ ಮೂರು ಜನಕ್ಕೆ ಯಾವಾಗಾದರೆ ಕಾಲ ಆಸನ್ನಾಯಿತೋ, ಯೋಗ ಧ್ಯಾನದ ಕಾಲ ಆಸನ್ನಾಯಿತೋ ಅಷ್ಟರವರೆಗಲ್ಲೇ ಇದ್ರು ಆ ನಾಲ್ಕು ಜನ. ಅವರಿಗಿನ್ನ ಕಾಲ ಆಸನ್ನ ಆದಾಗ ತಾವು ಹೊರಡತಾ ಇದ್ದಾರೆ ಕಾಡಿಗೆ ಧ್ಯಾನ ಮಾಡಲಿಕ್ಕಾಗಿ. ಆದರೆ ತಂದೆ ಹೇಳಿದ ನೀವು ಈ ತರ ತಂದೆ ತಾಯಿಗಳನ್ನ ಬಿಟ್ಟು ಕಾಡಿಗೆ ಹೋಗುವುದಾದ್ರೆ ನಮ್ಮ ಜವಾಬ್ದಾರಿಯನ್ನು ವಹಿಸದೇ ನೀವು ಹೋದಂತಾಗುತ್ತೆ, ಅದು ಸರಿಯಾದದ್ದಲ್ಲ. ಆದ ಕಾರಣ ನಮಗೇನಾದರೂ ವ್ಯವಸ್ಥೆಯನ್ನು ಮಾಡಿ ಹೋಗಿ ಅಂತ ಕೇಳಿಕೊಂಡಾಗ ಅವರು ಸರಿ, ಈ ದೇಶದ ರಾಜ ಬ್ರಹ್ಮದತ್ತ ಮುಂದೆ ಕಾಡಿಗೆ ಹೋಗಿ ವೈರಾಗ್ಯದಿಂದ ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿ ಹಿಂದಿರುಗಿ ಬರ್ತಾನೆ. ಹಿಂದಿರುಗಿ ಬರುವಾಗ ನಾವು ಹೇಳಿದ ಶ್ಲೋಕವನ್ನ ರಾಜನ ಮುಂದೆ ಗಟ್ಟಿಯಾಗಿ ಹೇಳಿ, ಯದ್ಯಪಿ ರಾಜನ ಮುಂದೆ ತುಂಬಾ ಗಲಾಟೆ ಇರುತ್ತೆ, ತುಂಬಾ ಜನ ಸೇರಿರ್ತಾರೆ, ಅಂತಹ ಕಾಲದಲ್ಲಿ ನೀವು ಹೇಗೋ ಒಂದಾಗಿ ಹೋಗಿ ಆ ರಾಜನ ಮುಂದೆ ಮಂತ್ರಿಗಳ ಮುಂದೆ ಈ ಶ್ಲೋಕವನ್ನು ಗಟ್ಟಿಯಾಗಿ ಹೇಳಿದರೆ ಅವರು ನಿಮಗೆ ವಿಶೇಷವಾಗಿರತಕ್ಕಂತಹ ಸಂಪತ್ತನ್ನು ಅನುಗ್ರಹ ಮಾಡುತ್ತಾರೆ ಎಂಬುದನ್ನು ತಿಳಿಸಿಕೊಟ್ಟು ಹೊರಟು ಹೋಗ್ತಾರೆ. ಇತ್ತ ರಾಜ ಬ್ರಹ್ಮದತ್ತ ತಾನು ರಾಜ್ಯವನ್ನು ಆಳ್ತಾ ಇದ್ದಾನೆ. ಇಬ್ಬರ ಮಂತ್ರಿಗಳ ಮಕ್ಕಳು ಕೂಡ, ಅವರು ಬ್ರಾಹ್ಮಣರೇ, ಮಂತ್ರಿಗಳ ಮಕ್ಕಳು, ಅವರು ಕೂಡ ತನ್ನ ಸ್ನೇಹಿತರೇ. ಹಿಂದಿನ ಜನ್ಮದಲ್ಲಿ ಅವರೇ ಬಂದಿದ್ದಾರೆ, ಅವರ ಜೊತೆಗೆ ತಾನು ರಾಜ್ಯವನ್ನು ಆಳ್ತಾ ಇದ್ದಾನೆ. ಮದುವೆಯಾದ ಒಳ್ಳೆಯ ಹೆಂಡತಿಯನ್ನು, ಮದುವೆಯಾದ ಹುಡುಗಿಯನ್ನ ಒಂದ್ ದಿವಸ ಉದ್ಯಾನವನದಲ್ಲಿ ಹೆಂಡತಿ ಜೊತೆಗೆ ವಿವಾಹ ಮಾಡುವಾಗ ಕೂತಿದ್ದಾರೆ. ಅಲ್ಲಿ ಎರಡು ಇರುವೆಗಳು ಮಾತಾಡುತ್ತಾ ಇದ್ದವು. ಈ ಬ್ರಹ್ಮದತ್ತನಿಗೆ, ಪಿತೃವರ್ತಿ ಎಂಬವನೇ ಬ್ರಹ್ಮದತ್ತನಾಗಿ ಬಂದಿದ್ದ, ಆ ಬ್ರಹ್ಮದತ್ತನಿಗೆ ಹಿಂದಿನ ಸಂಸ್ಕಾರದಿಂದಾಗಿ ಪಶುಗಳ ಮಾತು ಪಕ್ಷಿಗಳ ಮಾತು ಎಲ್ಲ ಗೊತ್ತಾಗ್ತಿತ್ತು. ಆ ಎರಡು ಇರುವೆಗಳು ಇವರ ಹಿಂದೆ ಇದ್ದು ಮಾತಾಡ್ತಾ ಇದ್ವು. ಅದರಲ್ಲಿ ಹೆಣ್ಣಿರುವು ಸಿಟ್ಟಾದಾಗ ಗಂಡಿರು ಅದನ್ನು ಸಮಾಧಾನ ಮಾಡುತ್ತಾ ಇತ್ತು. ಸಮಾಧಾನ ಮಾಡುವುದನ್ನು ನೋಡಿ ರಾಜ ಪಕ್ಕಂತೆ ನಕ್ಕ. ಅದು ನಕ್ಕದ್ದನ್ನು ನೋಡಿ ಹೆಂಡತಿ ಸಿಟ್ಟಾಗ್ತಾ ಇದ್ದಾಳೆ, ಇಲ್ಲಿ ಯಾರೂ ಇಲ್ಲ, ನನ್ನನ್ನೇ ನೋಡಿ ನೀವು ನಕ್ಕಿದ್ದು. ಆಗ ರಾಜ ಅಂತಾನೆ, ಇಲ್ಲ, ನನಗೆ ಈ ಪ್ರಾಣಿಗಳ ಭಾಷೆ ಗೊತ್ತು, ಇರುವೆಗಳ ಭಾಷೆ ಗೊತ್ತು. ಆ ಇರುವೆಯ ಭಾಷೆಯನ್ನು ಹಿಡಿದೇ ನಾನು ಈ ರೀತಿಯಾಗಿ ಆ ಇರುವೆಯ ಮಾತನ್ನ ತಿಳ್ಕೊಂಡು ನಕ್ಕೆ, ಅಷ್ಟೇ ಹೊರತು ಇನ್ನೊಂದಲ್ಲ ಅಂತ ಹೇಳಿದ. ಆಗಾಕೆ ಹೇಳ್ತಾರೆ, ನೀವೇನು ದೇವತೆಗಳಲ್ಲ, ದೇವತೆಗಳಿಗಾರೆ ಗೊತ್ತಾಗುತ್ತೆ, ನಿಮಗೆ ಗೊತ್ತು ಅಂತ ನಾನು ಹೇಗೆ ನಂಬೋದು? ಅದರಿಂದ ನಿಮಗೆ ಆ ಭಾಷೆ ಗೊತ್ತಿಲ್ಲ, ನನ್ನನ್ನು ನೋಡೇ ನೀವು ನಕ್ಕಿದ್ದು ಅಂತ ತುಂಬಾ ಕಾಟ ಕೊಟ್ಲು. ಎಷ್ಟು ಕಾಟ ಕೊಟ್ಲು ಅಂದ್ರೆ ಆತನಿಗೆ ವೈರಾಗ್ಯ ಬರುವಷ್ಟು ಕಾಟ ಕೊಟ್ಲು. ರಾಜ ನೋಡಿದ, ಓಹೋ, ಇವಳಿಂದ ತುಂಬಾ ಕಾಟ ಆಗ್ತಾ ಇದೆ ಅಂತ ತುಂಬಾ ವೈರಾಗ್ಯವಂತನಾಗಿ ಆ ಅವಳಿಂದಾಗಿ ಕಾಡಿಗೆ ಹೋಗಿ ಭಗವಂತನ ಧ್ಯಾನ ಮಾಡೋಣ ಅಂತ ಹೊರಟು ಹೋಗ್ತಾ ಇದ್ದಾನೆ. ಜೊತೆಗೆ ಇಬ್ಬರು ಮಂತ್ರಿಗಳು ಹೊರಟಿದ್ದಾರೆ. ಅಂತಹ ಕಾಲಕ್ಕೆ ಕಾಡಿನಲ್ಲಿ ಒಂದು ವಾರದ ದಿವಸ ವಿಶೇಷವಾದ ನಿಯಮಗಳಿಂದ ತಪಸ್ಸನ್ನು ಮಾಡಿದ ಮಹಾರಾಜ. ಆಗ ಎಂಟನೇ ದಿವಸ ಭಗವಂತ ಸ್ವಪ್ನದಲ್ಲಿ ದರ್ಶನ ಕೊಟ್ಟು, ಹೇ ರಾಜ, ನಾಳೆ ನೀನು ನಗರಕ್ಕೆ ಹೋಗು, ನಿನಗೆ ಒಳ್ಳೇದಾಗುತ್ತೆ ಅಂತ ಭಗವಂತ ಆಶೀರ್ವಾದ ಮಾಡಿದ ನಾರಾಯಣ. ಆಗ ಆ ರಾಜ ಮತ್ತು ಮಂತ್ರಿಗಳಿಬ್ಬರು ಸೇರಿಕೊಂಡು ಸಂತೋಷದಿಂದ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಭಗವಂತನ ಕರುಣೆಯಾಯಿತು ಅಂತ. ಆ ಸಂದರ್ಭದಲ್ಲಿ ಈ ಬ್ರಾಹ್ಮಣ ನಾಲ್ಕು ಜನರ ತಂದೆ ಶ್ಲೋಕವನ್ನು ಹಿಡಿದುಕೊಂಡು ತುಂಬಾ ಜನರ ನೂಕು ನುಗ್ಗಲು, ರಾಜ ಕಾಡಿಗೆ ಹೋದವ ತಿರುಗಿ ಬರ್ತಾ ಇದ್ದಾನೆ ಅಂತ ಜನರಿಗೆಲ್ಲ ಸಂತೋಷ. ಅಂತಹ ಸಂದರ್ಭದಲ್ಲಿ ಆ ರಾಜನ ಹತ್ರ ನೋಡಲಿಕ್ಕೆ ಹೋಗಿ ಈ ಬ್ರಾಹ್ಮಣ ತನ್ನ ಈ ಶ್ಲೋಕವನ್ನ, ನಾಲ್ಕು ಜನ ಮಕ್ಕಳು ಕೊಟ್ಟಂತಹ ಶ್ಲೋಕವನ್ನ ತಾನು ಹೇಳ್ತಾ ಇದ್ದಾನೆ. ಸಪ್ತವ್ಯಾಧಾಃ ದಶಾರಣೇಶು ಮೃಗಾಃ ಕಾಲಾಂಜರೇಗಿರು ಚಕ್ರವಾಕಾಃ ಶರದ್ವೀಪೇ ಹಂಸಾಃ ಸರಸಿ ಮಾನಸೆ ಯಸ್ಮಿನ್ ಜಾತಾಃ ಕುರುಕ್ಷೇತ್ರೇ ಬ್ರಾಹ್ಮಣಾಃ ವೇದಪಾರಗಾಃ ಅಂತ ಆ ವಿಶೇಷವಾದ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಹಂಸಾಃ ಸರಸಿ ಮಾನಸೆ ಅಂತ ಆ ಹಿಂದಿನ ಜನ್ಮಗಳಲ್ಲೆಲ್ಲ ನೆನಪು ಮಾಡಿಕೊಳ್ಳುವಂತಹ ಶ್ಲೋಕ. ಈ ಶ್ಲೋಕವನ್ನ ಗಟ್ಟಿಯಾಗಿ ಆ ರಾಜನ ಮತ್ತು ವಿಶೇಷವಾಗಿರತಕ್ಕಂಥ ಮಂತ್ರಿಗಳ ಮುಂದೆ ಹೇಳಿದ ಕೂಡಲೇ ವಿಶೇಷವಾಗಿ ಅವರಿಗೆ ಹಿಂದಿನ ಜನ್ಮದ ನೆನಪಾಯಿತು. ನೆನಪಾಗಕ್ಕೋದರೆ ಅವರು ಮೂರ್ಛಾಕ್ರಾಂತರಾಗಿ ಬಿದ್ದು ಹೋಗ್ತಾ ಇದ್ದಾರೆ. ಮೂರ್ಛಾಕ್ರಾಂತರಾಗಿ ಬಿದ್ದು ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ತಾ ಇದೆ ಅವರಿಗೆ. ಆ ಎಚ್ಚರ ಆಗಿ ಕೊನೆಗೆ ಆ ಬ್ರಾಹ್ಮಣನ್ ನೋಡಿ, ಯಾರು ನೀವು ಏನು ಅಂತ ಕೇಳಿದಾಗ ಅವಾಗ ಹೇಳ್ತಾ ಇದ್ದಾರೆ, ಇಲ್ಲಯ್ಯ, ನಾನು ಆ ನಾಲ್ಕು ಜನರ ಮಕ್ಕಳ ತಂದೆ ಅಂತ ಹೇಳಿದಾಗ ತುಂಬಾ ಸಂತೋಷ ಆಯಿತು. ನಾವು ಈ ವಿಶೇಷವಾದ ಸಂಸಾರದಲ್ಲಿ ಬಿದ್ದು ಒದ್ದಾಡತಾ ಇದ್ದವು. ಇಂಥ ಸಂಸಾರದಲ್ಲಿ ಬಿದ್ದು ಒದ್ದಾಡುವಂತಹ ನಮಗೆ ಮಾರ್ಗದರ್ಶನ ಮಾಡಿದ್ದೀರಾ. ಆ ನಾಲ್ಕು ಜನ ಜ್ಞಾನಿಗಳು ನನಗೆ ನಮಗೆ ಸ್ನೇಹಿತರಾದವರು ಮಾರ್ಗದರ್ಶನ ನಿಮ್ಮೂಲಕ ಮಾಡಿದ್ದಾರೆ. ಅದರಿಂದ ತುಂಬಾ ಉಪಕೃತರಾದವು ಅಂತ ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಬೇಕಾಗಿರ ಸಂಪತ್ತೆಲ್ಲ ಕೊಟ್ಟು ನಂತರ ಬರ್ತಾ ಇದ್ದಾರೆ. ಇಲ್ಲಿ ಯಾವ ರಾಜನಾದರೆ ಈ ಏಳು ಹಂಸ ಪಕ್ಷಿಗಳನ್ನು ನೋಡಿ ನಾನು ಈ ಹಂಸ ಪಕ್ಷಿಗಳಲ್ಲಿ ಒಂದಕ್ಕೆ ಮಗನಾಗಿದ್ದು ಚೆನ್ನಾಗಿರುತ್ತೆ ಅಂತ ಅಂದುಕೊಂಡನು. ಆ ರಾಜ ಆ ರಾಜನ ನೋಡಿ ಹಂಸ ಪಕ್ಷಿ ಅಂದುಕೊಳ್ಳುತ್ತು, ಇವನ ಮಗನಾಗಿ ಬಂದು ಚೆನ್ನಾಗಿರುತ್ತೆ. ಆ ರಾಜನ ಮಗನಾಗಿ ಹಂಸ ಪಕ್ಷಿ ಬಂದದ್ದು, ಆ ಹಂಸ ಪಕ್ಷಿ ಮಗನಾಗಿ ಪುನಃ ರಾಜ ಬಂದ, ಮಗನ ಮಗನಾಗಿಯೇ ಬಂದ. ಅದಕ್ಕೆ ಪಿತೃವರ್ತಿಯೇ ಬ್ರಹ್ಮದತ್ತನಾಗಿ ಬಂದ, ಬ್ರಹ್ಮದತ್ತನ ಮಗನಾಗಿ ಇವನು ಬರ್ತಾ ಇದ್ದಾನೆ. ಮಗ ಅಂದರೆ ರಾಜನೇ ಬರ್ತಾ ಇದ್ದಾನೆ. ಬ್ರಹ್ಮದತ್ತ ಆ ಮಗನಿಗೆ ರಾಜ್ಯವನ್ನು ಕೊಟ್ಟು ಇಬ್ಬರು ಮಂತ್ರಿಗಳಿಂದ ಕೂಡಿಕೊಂಡು ಇನ್ನೇನು ಭಗವಂತನ ಚಿಂತನೆ ಮಾಡಲಿಕ್ಕಾಗಿ ಕಾಡಿಗೆ ಹೊರಡತಾ ಇದ್ದಾರೆ ಮೂವರು ಸೇರಿಕೊಂಡು. ಆಗ ರಾಜನ ಹೆಂಡತಿ ನಾನೂ ಬರ್ತೇನೆ ಅಂತ ಬಂದು, ಆಗ ರಾಜನಿಂದ ಇಷ್ಟು ಕಾಲ ಕಾಟ ಕೊಟ್ಟದ್ದು ಸಾಲದು, ಇನ್ನು ಅಲ್ಲಿ ಕೂಡ ಬರಬೇಕಾ ನೀನು ಅಂತ ಕೇಳಿದಾಗ ಹಾಗೆ ನಕ್ಕು ಹೆಡತಾ ಇದ್ದಾಳೆ. ನಾನು ನಿಮಗೆ ಕಾಟ ಕೊಟ್ಟದ್ದಲ್ಲ, ನೀವು ಯಾರು ಎಂಬುದು ನನಗೆ ಗೊತ್ತಿತ್ತು, ನಿಮಗೆ ಇರುವೆಗಳ ಭಾಷೆ ಬರುತ್ತೆ ಎಂಬುದು ನನಗೆ ಗೊತ್ತಿತ್ತು. ಅಷ್ಟೇ ಅಲ್ಲ, ನಾನು ಯಾರನ್ನು ತಿಳ್ಕೊಂಡಿದ್ದೀರಾ ಅಂದ್ರೆ ಅವ ಹೇಳ್ತಾ ಇದ್ದಾಳೆ, ನೀವು ಯೋಗ ಮಾರ್ಗದಲ್ಲಿ ಇದ್ದವರು ಭ್ರಷ್ಟರಾಗಿ ಬಂದಿದ್ದೀರಾ, ಇಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಭೋಗದಲ್ಲಿ ಆಸಕ್ತರಾಗಿದ್ದೀರಾ, ನಿಮ್ಮಲ್ಲಿ ಎಚ್ಚರ ಬರಲಿ ಅಂತ ನಾನು ನಿಮಗೆ ಕಾಟ ಕೊಟ್ಟೆ ಅಷ್ಟೇ ಹೊರತು ನಿಮಗೆ ಇರುವೆಯ ಭಾಷೆ ಬರಲ್ಲ ಅಂತಲ್ಲ, ನನಗೆ ಅವಮಾನ ಮಾಡಿದ್ದೀರಿ ಅಂತಲ್ಲ, ಒಳ್ಳೆ ಉದ್ದೇಶದಿಂದ ನಿಮಗೆ ಕಾಟ ಕೊಟ್ಟು ವೈರಾಗ್ಯ ಬರುವಂತೆ ಮಾಡಿದೆ ಅಂತ ಹೇಳಿದ್ದು. ಆಗ ಅವರು ಕೇಳುತ್ತಾರೆ, ನಮ್ಮ ಹಿಂದಿನ ಜನ್ಮ ಎಲ್ಲ ನಿನಗೆ ಗೊತ್ತಾಗಬೇಕಾದ್ರೆ ನೀನು ಯಾರು ಅಂತ ಕೇಳಿದರು. ಆಕೆ ಹೇಳುತ್ತಾಳೆ, ನಾನು ಯಾರೂ ಅಲ್ಲ, ನೀವು ಕೊಂದು ತಿಂದಂತಹ ಆಕಳೆ ನಾನು ಅಂತ ಆಕೆ ಹೇಳುತ್ತಾಳೆ. ಒಟ್ಟಾರೆ ಏನಾಯ್ತು ಇಲ್ಲಿ ಅಂದರೆ ಎಲ್ಲರೂ ಸೇರಿ ಭಗವಂತನ ಚಿಂತನೆ ಮಾಡಲಿ ಹೊರಡ್ತಾ ಇದ್ದಾರೆ. ಯದ್ಯಪಿ ಮಾಡಿದ್ದು ಕೆಟ್ಟ ಕೆಲಸವೇ, ಗೋವನ್ನ ಕೊಂದು ತಿಂದದ್ದು, ಆದರೆ ಅದರಲ್ಲಿ ಚೂರು ಭಗವಂತನ ನೆನಪು, ಪಿತೃಗಳ ನೆನಪು ಮಾಡಿಕೊಂಡು ಅವರ ಪೂಜಾ ಅಂತ ಶ್ರಾದ್ದ ಅಂತ ಮಾಡಿಕೊಂಡು ಅವರು ಮಾಡಿದ್ದಕ್ಕೆ ಪಿತೃಗಳು ಪೂರ್ಣಾನುಗ್ರಹ ಮಾಡಿದ್ರಲ್ಲಿ ಪಿತೃಗಳ ಒಂದು ಚಿಂತನೆ ಮಾಡೋಣ, ಅವರಿಗೆ ಕೊಟ್ಟು ತಿನ್ನೋಣ ಅಂತ ಭಾವನೆ ಇದೆಯಲ್ಲ, ಅದಕ್ಕೆ ಬೆಲೆ ಕೊಟ್ಟದ್ದು. ಅದಕ್ಕೆ ಅವರಿಗೆ ಜನ್ಮ ಜನ್ಮದಲ್ಲೂ ಕೂಡ ಯದ್ಯಪಿ ಅವರು ಮಾಡಿದ ತಪ್ಪಿಗೆ ನೀಚ ಜನ್ಮಗಳು ಬರದೆ ತಪ್ಪಿಲ್ಲ, ಅದೇನು ತಪ್ಪಿಸಲಿಲ್ಲ. ಪಿತೃಗಳು ಶ್ರಾದ್ದ ಮಾಡಿದ್ರೂ ಕೂಡ, ಗೋಹತ್ಯೆ ಮಾಡಿ ಶ್ರಾದ್ದ ಮಾಡಿದ್ರು ಕೂಡ, ಸರಿಯಪ್ಪ ಶ್ರಾದ್ದ ಮಾಡಿದ್ರು ಅಂತ ಅವರಿಗೆ ನಿಜ ಜನ್ಮಗಳು ಬರುವುದನ್ನು ತಪ್ಪಿಸಲಿಲ್ಲ. ಯಾಕೆಂದ್ರೆ ಆ ಗೋಹತ್ಯ ಮಾಡಿದ್ದಕ್ಕೆ, ಗುರುಗಳಿಗೆ ಸುಳ್ಳನ್ನು ಹೇಳಿದ್ದಕ್ಕೆ ಅವರಿಗೆ ನಿಜ ಜನ್ಮಗಳು ಬರಬೇಕಾಗಿದ್ದೆ. ಆದರೆ ಅಲ್ಲಿ ಆ ಕರ್ಮ ಮಾಡುವಾಗ ಪಿತೃಗಳನ್ನು ನೆನೆದರಲ್ಲ, ಅದಕ್ಕೆ ಪಿತೃಗಳು ಪ್ರೀತರಾಗಿ ಅದಕ್ಕೆ ಅವರಿಗೆ ಹಿಂದಿನ ಜನ್ಮದ ನೆನಪನ್ನೆಲ್ಲ ಪೂರ್ಣವಾಗಿ ಅನುಗ್ರಹ ಮಾಡಿದರು ಒಂದು. ಹಾಗಾದರೆ ಇಲ್ಲಿ ನಾವು ಗಮನ ಕೊಡಬೇಕಾಗಿದ್ದೆಲ್ಲಯ್ಯ ಅಂದ್ರೆ, ಯಾರು ಪಿತೃ ದೇವತೆಗಳು ಬರುತ್ತಾರೆ ಅವರ ಮೂಲಕ ನಮಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ವಿಶೇಷವಾಗಿರತಕ್ಕಂತಹ ಋಣವನ್ನು ತೀರಿಸಿಕೊಳ್ಳುವ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ಶ್ರಾದ್ದ. ಅದನ್ನು ನಾವು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ನಮಗೆ ಈ ಜೀವನದಲ್ಲಿ ಬರತಕ್ಕಂತಹ ನಾನಾ ಕಷ್ಟ ನಷ್ಟಗಳಲ್ಲಿ ಆ ಪಿತೃದೇವತೆಗಳು ನಮ್ಮ ಪಿತೃಗಳು ವಿಶೇಷವಾಗಿ ನಮಗೆ ಬೆಂಬಲರಾಗಿ ನಿಂತು ಎಲ್ಲಾ ರೀತಿಯಾಗಿರತಕ್ಕಂತಹ ಅನರ್ಥಗಳನ್ನ ಪರಂಪರೆಯನ್ನ ತಪ್ಪಿಸಿ ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಎಂಬುದರಲ್ಲಿ ಯಾವ ಅಸತ್ಯವಾದ ಮಾತು ಇಲ್ಲ, ಯಾವ ಸಂಶಯವೂ ಇಲ್ಲ ಅಂತ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಅದ್ಭುತವಾದಂತಹ ಚರ್ಯ ಅಂದ್ರೆ ಇಲ್ಲಿ ಇಷ್ಟರವರೆಗೆ ನಾವು ನಿಲ್ಲಬಾರದು. ಇವರು ಪಿತೃಗಳು ಶ್ರಾದ್ದ ಮಾಡಿದ್ರು, ಪಿತೃಗಳು ಇವರು ಬೆಂಬಲವಾಗಿ ನಿಂತರು ಅಂತ ಇಷ್ಟೇ ಅಲ್ಲ, ಪಿತೃಗಳ ಅಂತರ್ಯಾಮಿ ಭಗವಂತನ ನೆನೆದರು, ಆ ಭಗವಂತ ಪಿತೃಗಳ ಮೂಲಕ ಇವರ ಹಿಂದೆ ನಿಂತ, ಅವನು ಯಾರೂ ಅಲ್ಲ, ಅವರವರ ಬಿಂಬಮೂರ್ತಿಯೇ ಅಂತ ತಿಳಿಸಿಕೊಡುತ್ತಾರೆ. ಪಿತೃಗಳ ಶ್ರಾದ್ದ ಮಾಡಬೇಕು ಅಂತ ಎಚ್ಚರ ಕೊಟ್ಟವನು ಅವನೇ, ಪಿತೃಗಳ ಮೂಲಕ ಅನುಗ್ರಹ ಮಾಡಿದವನು ಅವನೇ. ಒಟ್ಟಾರೆ ಈ ಕಥೆ ಯಾರದ್ದು ಅಂದ್ರೆ, ಜೀವರ ಕರ್ಮಾನುಸಾರ ಅವರವರನ್ನ ಅವರ ಕರ್ಮದಲ್ಲಿ ತೊಡಗಿಸುವ ಸ್ವಾಮಿಯೇ ತಾನೇ ಕರುಣೆ ಮಾಡಿ ಅವರನ್ನ ಉದ್ಧಾರ ಮಾಡುತ್ತಾನೆ ಎಂಬ ಅಪರೂಪದ ಸತ್ಯ ಇಲ್ಲಿ ಹೊರಗೆ ಬರುತ್ತೆ. ಅವನೇ ಶ್ರಾದ್ದ ಸ್ವಾಮಿ ಮಧ್ವವಲ್ಲಭ ಜನಾರ್ದನ ವಾಸುದೇವ ಎಂಬುದನ್ನ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ಇದು ಹರಿವಂಶದಿಂದ ಗೊತ್ತಾಗುವಂತಹ ವಿಶೇಷ ಚರಿತ್ರೆ. ಇನ್ನ ಈ ಶ್ರಾದ್ದ, ಶ್ರಾದ್ದದಲ್ಲಿ ವಿಶೇಷವಾಗಿರತಕ್ಕಂಥ ಲಕ್ಷಣಗಳು, ಆ ಶ್ರಾದ್ದದಲ್ಲಿ ಯಾವಾಗ ಯಾವಾಗ ಮಾಡಿದರೆ ಶ್ರಾದ್ದಗಳು ವಿಶೇಷವಾಗಿರತಕ್ಕಂಥ ಫಲ ಬರುತ್ತೆ ಅವನ್ನೆಲ್ಲವನ್ನು ಕೂಡ ವಿಷ್ಣು ಪುರಾಣದಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವಾಗ ಯಾವಾಗ ಈ ಶ್ರಾದ್ದವನ್ನು ಮಾಡಿದರೆ ದೇವತೆಗಳಿಗೆ ತೃಪ್ತಿ ಚೆನ್ನಾಗಿ ಆಗುತ್ತೆ ಎಂಬುದನ್ನ ಇಲ್ಲಿ ವಿಷ್ಣು ಪುರಾಣದಲ್ಲಿ ವಿಶೇಷವಾಗಿ ಪ್ರಶ್ನೆಗಳು ಬರ್ತಾ ಇದೆ. ಈ ಶ್ರಾದ್ದ ಕರ್ಮದಲ್ಲಿ ನಾವು ಯಾರನ್ನಾದರೂ ಬ್ರಾಹ್ಮಣರನ್ನ ಕರೀತೇವೋ ಅವರು ಕೂಡ ಹೇಗಿರಬೇಕು, ಹೇಗೆ ಅವರ ಲಕ್ಷಣಗಳೇನು, ಈ ರೀತಿಯಾಗಿರತಕ್ಕಂಥ ಅನೇಕ ವಿಷಯಗಳನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮ ವಿಷ್ಣು ಪುರಾಣದಲ್ಲಿ. ಅದರಲ್ಲಿ ಶ್ರಾದ್ದ ಕರ್ಮ ಯಾವಾಗ ಯಾವಾಗ ಮಾಡಬೇಕು ಅಂದರೆ ಆಭ್ಯುದಯಿಕ ಶ್ರಾದ್ದ ಮತ್ತು ವಿಶೇಷವಾಗಿ ಪಿತೃಗಳ ಅಂದರೆ ಸಾಂವತ್ಸರಿಕಾದ ಶ್ರಾದ್ದಗಳನ್ನು ಕುರಿತು ಹೇಳುತ್ತಾ, ನಾವು ಯಾವುದೇ ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾದರೆ, ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಅದು ಪೂರ್ಣವಾಗಿ ಚೆನ್ನಾಗಿ ಅದು ಸಫಲವಾಗಬೇಕಾದರೆ ಪಿತೃಗಳ ಆರಾಧನೆ ಪ್ರಧಾನ. ಅದಕ್ಕೆ ಅದು ಮುಂಜೆ ಆಗಲಿ, ನಾಮಕರಣ ಆಗಲಿ, ಮುಂಜೆ ಆಗಲಿ, ಮದುವೆ ಆಗಲಿ, ಯಾವುದೇ ಆಗಲಿ ನಮ್ಮಲ್ಲಿ ಮಾಡಿದರೆ ಮೊದಲು ಮಾಡುವುದೇ ಶ್ರಾದ್ದ. ನಾಂದಿ ಶ್ರಾದ್ದ ಅಂತ ಹೇಳ್ತಾರೆ, ಅದಕ್ಕೆ ಶ್ರಾದ್ದವನ್ನು ಹೆಸರು ತೆಗೆದುಬಿಟ್ಟು ಬರೀ ನಾಂದಿ ನಾಂದಿ ಅಂತ ಹೇಳುತ್ತಾರೆ. ಯದ್ಯಪಿ ನಾಂದಿ ಶ್ರಾದ್ದ, ಶ್ರಾದ್ದದಿಂದ ಪಿತೃದೇವತೆಗಳ ವಿಶೇಷವಾಗಿರತಕ್ಕಂಥ ಆವಾಹನಾದಿಗಳನ್ನು ಮಾಡಿ ಆ ಪಿತೃಗಳ ಪ್ರೀತ್ಯರ್ಥವಾಗಿ ಏನು ಮಾಡಬೇಕು ಅಂದ್ರೆ ಶ್ರಾದ್ದವನ್ನು ಅಂದ್ರೆ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿಸಬೇಕಂತೆ. ರಾಮಾಯಣದೇ ಬರುತ್ತೆ, ಇನ್ನೇನು ವಿವಾಹಕ್ಕೆ ಸಿದ್ಧ ಆಗಿದ್ದಾರೆ, ವಿವಾಹದ ನಿಶ್ಚಯ ಆಯಿತು, ವಿವಾಹಕ್ಕೆ ಸಿದ್ಧ ಆಗಿದ್ದಾರೆ, ರಾಮಚಂದ್ರ ಅಲ್ಲೇ ಇದ್ದಾನೆ, ರಾಮಚಂದ್ರ ತಂದೆ ದಶರಥನಿಗಾಗಿ ಎಲ್ಲ ತನ್ನವರನ್ನ ಕಳಿಸಿಕೊಟ್ಟ ಜನಕ ಮಹಾರಾಜ. ದಶರಥ ಮಹಾರಾಜ ರಾಮಚಂದ್ರನ ಮದುವೆ ಅಂತ ಗೊತ್ತಾಗಿ ಸಂತೋಷದಿಂದ ತಿರುಗಿ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಮಾತುಕತೆ ಆಯಿತು, ಮಿಕ್ಕ ಮೂರು ಜನ ತಮ್ಮಂದರಿಗೂ ಕೂಡ ಅಲ್ಲಿರುವ ಮೂರು ಜನ ತಂಗಿಯರನ್ನ ಕೊಟ್ಟು ಮದುವೆ ಮಾಡಬೇಕೆಂದು ನಿಶ್ಚಯ ಆಯಿತು. ಆಗ ಬರುತ್ತೆ ಎಲ್ಲ ನಿಶ್ಚಯ ಆದ ಮೇಲೆ ಮದುವೆಗೆ ಶ್ರಾದ್ದ ಮಾಡಲಿಕ್ಕೆ ಇಬ್ಬರೂ ಹೊರಟರು, ಜನಕ ಮಹಾರಾಜ ದಶರಥ ಮಹಾರಾಜ ತಾವು ತಾವು ಶ್ರಾದ್ದ ಕರ್ಮ ಮಾಡಿದರು ಅಂತ ಹೇಳುತ್ತಾರೆ. ಆ ಶ್ರಾದ್ದ ಹೇಗೆ ಮಾಡಿದರು ಅಂದ್ರೆ ಬ್ರಾಹ್ಮಣರನ್ನ ಕೂಡಿಸಿ ವಿಶೇಷವಾಗಿ ಶ್ರಾದ್ದ ವಿಧಿ ಹೇಗೆ ಮಾಡಬೇಕು ಸಾಂಸಾರಿಕದಲ್ಲಿ ಅದೇ ಥರನೇ ಅಲ್ಲಿ ಮಾಡುತ್ತಾ ಇದ್ದಾರೆ ಶ್ರಾದ್ದವನ್ನ. ಆದರೆ ಆ ಶ್ರಾದ್ದ ಮಾಡುವಾಗ ಬರುವ ದೇವತೆಗಳು ವ್ಯತ್ಯಾಸ ಅಂತ ಹೇಳುತ್ತಾ ಇದ್ದಾರೆ. ಆ ರೀತಿಯಾಗಿ ಶ್ರಾದ್ದ ಕರ್ಮ ಎರಡೂ ವಿಷಯದಲ್ಲೂ ಎರಡೂ ರೀತಿಯಲ್ಲಿ ಕೂಡ ಮಾಡಲೇಬೇಕಾದಂತಹ ವಿಷಯ ಅಂತ ತಿಳಿಸಿಕೊಟ್ರು. ನಂತರ ಈ ಪಿತೃಗಳನ್ನ ನಾವು ಯಾವಾಗಾದರೆ ಚಿಂತನೆ ಮಾಡಿ ಪಿತೃಗಳ ಮೂಲಕ ಚಂದ್ರನನ್ನು ನಾವು ತೃಪ್ತಿಪಡಿಸೋದು, ಪಿತೃಗಳನ್ನ ವಿಶೇಷವಾಗಿ ತಾವು ಪೂಜಾ ಮಾಡಿದರೆ ಪಿತೃಗಳು ಚಂದ್ರನನ್ನ ವಿಶೇಷವಾಗಿ ವೃದ್ಧಿಗೊಳಿಸ್ತಾರೆ. ಚಂದ್ರ ನಮ್ಮವರನ್ನ ಇಡೀ ಜಗತ್ತನ್ನು ತೃಪ್ತಿಗೊಳಿಸ್ತಾನೆ. ಆದ್ದರಿಂದ ನಾವೊಂದು ಶ್ರಾದ್ದ ಮಾಡಿದರೆ ಇಡೀ ಜಗತ್ತಿಗೆ ವಿಶೇಷವಾಗಿರತಕ್ಕಂಥ ಆಹುತಿಯನ್ನು ಕೊಟ್ಟಂತಾಗುತ್ತೆ ಅಂತ ಇಲ್ಲಿ ವಿಷ್ಣು ಪುರಾಣದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಈ ವಿಷ್ಣು ಪುರಾಣದಲ್ಲಿ ಯಾರ್ಯಾರು ಬ್ರಾಹ್ಮಣರು ಕರಿಬೇಕು, ಆ ಕರೆಯುವಂತಹ ಬ್ರಾಹ್ಮಣರ ಲಕ್ಷಣ ಏನು ಎಂಬುದನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಬ್ರಾಹ್ಮಣರಲ್ಲಿ ಅವರಿಗೆ ಯಾವ ಯಾವ ಲಕ್ಷಣಗಳಿರಬೇಕು ಅಂದ್ರೆ ಹೇಳುತ್ತಾರೆ, ಬ್ರಾಹ್ಮಣ ಮದುವೆ ಆಗಿರಬೇಕು, ಮದುವೆ ಆಗದಂಥವನನ್ನ ಬ್ರಹ್ಮಚಾರಿಯನ್ನ ಅಲ್ಲಿ ಆಮಂತ್ರಣ ಕೊಡಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಬಂದಿರತಕ್ಕಂಥವ ದೇವಲಕನ ಆಗಿರಬಾರದು. ಏನು ದೇವರಕ ಅಂದರೆ ದುಡ್ಡಿಗಾಗಿ ದೇವರ ಪೂಜೆ ಮಾಡತಕ್ಕಂಥವನನ್ನು ಕೂಡಿಸಬಾರದು. ಸರಿ, ಇನ್ನ ಕುನಖಿ ಅಂತ ಹೇಳುತ್ತಾರೆ, ಅಂದರೆ ಕಪ್ಪಾದ ನಖ, ಕಪ್ಪಾದ ದಂತಗಳು ಇಂಥವರನ್ನ ಇಲ್ಲಿ ಕೂಡಿಸಬಾರದಂತೆ ಇಲ್ಲಿ ಹೇಳ್ತಾ ಇದ್ದಾರೆ. ಕನ್ಯಾ ದೂಷಯಿತ ವಕ್ನಿ ವೇದೋಜ್ಜ ಸೋಮ ವಿಕ್ರಯಿ, ಇಲ್ಲಿ ಹೇಳ್ತಾ ಇದ್ದಾರೆ ಮಿತ್ರ ದ್ರೋಹ ಮಾಡಿದವ, ಇನ್ನ ನಪುಂಸಕನಾದವ, ಕಪ್ಪು ಹಲ್ಲಿನವ, ಕನ್ಯೆಯನ್ನು ಕೆಡಿಸಿದವ, ಅಗ್ನಿ ವೇದಗಳ ತ್ಯಾಗ ಮಾಡಿದವ, ನಂತರ ಸೋಮರಸವನ್ನ ವಿಕ್ರಯ ಮಾಡುವವ, ಅನ್ನ ವಿಕ್ರಯ ಮಾಡುವವ, ಲೋಕ ನಿಂದಿತನಾದವ, ಚೋರನಾದವ, ಇನ್ನ ಒಬ್ಬರಿಗೊಬ್ಬರಿಗೆ ಚಾಡಿ ಹೇಳುವಂಥವರು, ಇನ್ನ ಹೇಳುತ್ತಾರೆ ಗ್ರಾಮದಲ್ಲಿದ್ದುಕೊಂಡು ಎಲ್ಲರಿಗೂ ಕೆಟ್ಟದನ್ನ ಬಯಸುವಂತಹ ಪುರೋಹಿತ, ಇನ್ನ ದುಡ್ಡು ತಗೊಂಡು ವಿದ್ಯೆಯನ್ನ ಹೇಳಿಕೊಡುವವ, ಇನ್ನ ಹೇಳುತ್ತಾರೆ ಮರು ಅಂದ್ರೆ ಇನ್ನೊಂದು ವಿವಾಹ ಮಾಡಿಕೊಂಡಂತ ಹೆಣ್ಣಿನ ಗಂಡ, ನಂತರ ತಂದೆ ತಾಯಿಗಳನ್ನ ಬಿಟ್ಟವ, ಶೂದ್ರ ಸ್ತ್ರೀಯನ್ನು ಮದುವೆಯಾಗಿ ಆ ಸಂತಾನವನ್ನು ಪಾಲನೆ ಮಾಡತಕ್ಕಂಥವ, ನಂತರ ಯಾರಾದರೆ ಅನ್ನಾದಿಗಳನ್ನು ವಿಕ್ರಯ ಮಾಡುತ್ತಾನೋ ಇವರೆಲ್ಲರನ್ನು ಕೂಡ ಇಲ್ಲಿ ಬಿಡಬೇಕು, ಶ್ರಾದ್ಧ ಭೋಜನಕ್ಕೆ ಕರೆಯಬಾರದು ಅಂತ ಚೆನ್ನಾಗಿ ಇಲ್ಲಿ ತಿಳಿಸಿಕೊಡುತ್ತಾ, ಆ ಶ್ರಾದ್ಧ ಯಾವಾಗ ಯಾವಾಗ ಮಾಡಿದರೆ ವಿಶೇಷವಾಗಿ ಪಿತೃಗಳಿಗೆ ಸಂತೋಷ ಆಗುತ್ತೆ ಅಂತ ಅವರನ್ನೆಲ್ಲ ತಿಳಿಸಿಕೊಡುತ್ತಾ ಇದ್ದಾರೆ. ಅದರಲ್ಲಿ ಸಂಕ್ರಾಂತಿ ಮೊದಲಾದ ಕೃಷ್ಣ ಪಕ್ಷದ ಅಮಾವಾಸ್ಯ ಈ ಮೊದಲಾದವುಗಳಲ್ಲಿ ಶ್ರಾದ್ದಗಳನ್ನು ಮಾಡುವುದು ಬಹಳ ವಿಶೇಷ ಅಂತ ಹೇಳುತ್ತಾರೆ. ಈ ಷಣ್ಣವತಿ ಶ್ರಾದ್ದಗಳು 96 ಶ್ರಾದ್ದಗಳಲ್ಲಿ ಇವೆಲ್ಲವೂ ಬರುತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವ ವಿಶೇಷವಾದ ಶ್ರಾದ್ದಗಳು ಯಾವುದು, ನಾವು ತಂದೆ ತಾಯಿಗಳ ಸಾಮಸ್ಯಕ ಶ್ರಾದ್ದ ಮಾಡುತ್ತೇವೆ, ಅದಲ್ಲದೆ ಪಕ್ಷ ಮಾಸದಲ್ಲಿ ಬರತಕ್ಕಂಥದ್ದು ಭಾದ್ರಪದ ಮಾಸದಲ್ಲಿ ಬಂದಿರತಕ್ಕಂಥ ಏನು ಈ ಶ್ರಾದ್ದ ಇದೆ, ಇದು ಪಕ್ಷ ಮಾಸದ ಶ್ರಾದ್ದ ಅಂತ ಹೇಳ್ತಾರಲ್ಲ, ಈ ಶ್ರಾದ್ದಕ್ಕೆ ಏನು ವಿಶೇಷ ಅಂದ್ರೆ ಹೇಳ್ತಾ ಇದ್ದಾರೆ, ಯಾವನಾದರೆ ಮನುಷ್ಯ ಪಿತೃಗಣ ಮತ್ತು ದೇವತಾಗಣಗಳನ್ನ ತೃಪ್ತಿಪಡಿಸಲಿಕ್ಕಾಗಿ ಯಾವ ತಿಂಗಳ ಹುಣ್ಣಿಮೆಯಲ್ಲಿ ಪೂರ್ವಾಭದ್ರ ಅಥವಾ ಉತ್ತರಾಭದ್ರ ಈ ವಿಶೇಷವಾಗಿರತಕ್ಕಂಥ ನಕ್ಷತ್ರ ಬರುತ್ತೋ ಅವತ್ತಿನ ದಿವಸ ಆ ತಿಂಗಳ ಆ ಕೃಷ್ಣ ಪಕ್ಷದಲ್ಲಿ ಯಾರಾದರೆ ಅಂದರೆ ಅಮಾವಾಸ್ಯ ಈ ನಕ್ಷತ್ರದಲ್ಲಿರಬೇಕು ಅಥವಾ ಹುಣ್ಣಿಮೆ ಈ ನಕ್ಷತ್ರದ ಆಗಿರಬೇಕು ಅಂತ ಬಂದಾಗ ಈ ಭಾದ್ರಪದ ಮಾಸ ಹುಣ್ಣಿಮೆಯ ದಿನ ಪೂರ್ವಭಾದ್ರ ಅಥವಾ ಉತ್ತರಾಭದ್ರ ಬಂದಿರುತ್ತೆ ಅಂಥ ನಕ್ಷತ್ರ ಬಂದ ಮಾಸ ಆ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರತಕ್ಕಂಥ ಅಮಾವಾಸ್ಯ ತತ್ಪೂರ್ವ ಪಾಡ್ಯದಿಂದ ಬಂದಿರತಕ್ಕಂಥ ಪಾಡ್ಯ ನಂತರ ಅಮಾವಾಸ್ಯವರೆಗಿರತಕ್ಕಂಥ ತಿಥಿಗಳಲ್ಲಿ ಯಾರಾದರೆ ಶ್ರಾದ್ದ ಮಾಡುತ್ತಾರೋ ಅವರಿಗೆ ಅವರು ಎಂಥ ಇದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 10,000 ವರ್ಷಗಳ ಕಾಲ ಆ ಪಿತೃಗಳಿಗೆ ಸಂತೋಷ ಆಗುತ್ತೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಯಾವ ಯಾವ ತಿಂಗಳಲ್ಲಿ ಅಂದ್ರೆ ಯಾವ ತಿಂಗಳ ಅಮಾವಾಸ್ಯ ದಿವಸ ಅನುರಾಧ ವಿಶಾಖ ಮತ್ತು ಸ್ವಾತಿ ನಕ್ಷತ್ರ ಬರುತ್ತೋ ಯಾವ ತಿಂಗಳ ಇವೆಲ್ಲ ನಾವು ಪಂಚಾಂಗ ಬಂದು ಕೊಡಲೇ ಅದನ್ನೆಲ್ಲ ಬರೆದಿಟ್ಟುಕೋಬೇಕಾದಂತಹ ವಿಚಾರಗಳು. ಯಾವ ತಿಂಗಳ ಅಮಾವಾಸ್ಯೆಯಲ್ಲಿ ಅನುರಾಧ ವಿಶಾಖ ಸ್ವಾತಿ ನಕ್ಷತ್ರ ಇರುತ್ತೋ ಅಂಥ ಅಮಾವಾಸ್ಯ ದಿನ ಶ್ರಾದ್ದ ಮಾಡಿದರೆ 8 ವರ್ಷಗಳವರೆಗೂ ತೃಪ್ತರಾಗ್ತಾರಂತೆ. ಅಲ್ಲ, ಇದೇನು 8 ವರ್ಷ ಅಂತ ಹೇಳ್ತೀರಾ? ಅಂದರೆ ನಾವು ವರ್ಷಕ್ಕೆ ಒಮ್ಮೆ ಶ್ರಾದ್ದ ಮಾಡಿದರೆ ನಮಗೆ ವರ್ಷಕ್ಕೊಮ್ಮೆ ಅಂತ, ಆದರೆ ಇಡೀ ವರ್ಷವರೆಗೆ ಒಂದು ದಿನದಂತೆ. ಹಾಗಾದ್ರೆ ವರ್ಷ ಶ್ರಾದ್ದ ಮಾಡಿದ್ರಿಂದ ಪ್ರತಿದಿನ ಶ್ರಾದ್ದ ಮಾಡಿದಂತ ಆಗುತ್ತೆ. ಮಹಾ ನಾವು ಎಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ? 100 ವರ್ಷವ? ಅಷ್ಟಕ್ಕಿಂತ ಜಾಸ್ತಿ ಸಾಧ್ಯ ಇಲ್ಲ. ಅಷ್ಟು ನಾ ಬದುಕಲ್ಲ, ಎಷ್ಟು 50, 60, 70, 80 ಕೃಷ್ಣಾರ್ಪಣ ಅಂತ ಆಗಿಬಿಡುತ್ತೇವೆ. ಆದರೆ ನಾವು ಬದುಕಿದ್ದು 80 ವರ್ಷಗಳಾದರೂ ಕೂಡ ವಿಶೇಷವಾಗಿ 8 ವರ್ಷಗಳ ಕಾಲ ಅಂದ್ರೆ ಪಿತೃಗಳ ಲೆಕ್ಕ ಪ್ರಕಾರ ಪಿತೃಗಳಿಗೆ ಅಂದ್ರೆ ನಾವು ವರ್ಷಕ್ಕೊಂದು ತಿಥಿ ಪ್ರಕಾರ 100 ವರ್ಷ ಬದುಕಿದರೆ 100 ವರ್ಷಗಳ ಕಾಲ ನಾವು ಅವರಿಗೆ ವಿಶೇಷವಾಗಿರತಕ್ಕಂತಹ ಶ್ರಾದ್ದ ಮಾಡಿದಂತೆ ಆಗುತ್ತೆ. 100 ದಿನಗಳು ನಮಗೆ 1 ವರ್ಷ, ಅವರಿಗೆ 1 ದಿನ. ನಾವು 100 ವರ್ಷಗಳು ಬದುಕಿದರೆ 100 ದಿನಗಳು ಸಾಧ್ಯ ಮಾಡಿದಂತಾಗುತ್ತೆ ಅವರಿಗೆ. ಆದರೆ ಈ ಅನುರಾಧ ವಿಶಾಖ ಸ್ವಾತಿ ನಕ್ಷತ್ರದಿಂದ ಕೂಡಿಕೊಂಡಿರತಕ್ಕಂತಹ ಒಂದು ಅಮಾವಾಸ ದಿನ ಶ್ರಾದ್ದ ಮಾಡಿದ್ದರಿಂದ 8 ವರ್ಷಗಳ ಅವರ ಲೆಕ್ಕದಲ್ಲಿ ಪ್ರತಿದಿನವೂ ಶ್ರಾದ್ದ ಮಾಡಿದರೆ 8 ವರ್ಷಗಳ ಕಾಲ ಆ ತೃಪ್ತಿ ಎಷ್ಟಿರುತ್ತೆ? ಅಷ್ಟು ತೃಪ್ತಿ 1 ದಿವಸ ಮಾಡಿದರೆ ಬರುತ್ತೆ. ನಾವು 100 ವರ್ಷ ಬದುಕಿದ್ರೂ ಕೂಡ 100 ದಿನಗಳಷ್ಟೇ ಅವರು ಶ್ರಾದ್ದ ಸಲ್ಲುತ್ತೆ. 8 ವರ್ಷಗಳಷ್ಟು ಶ್ರಾದ್ದ ಅವರಿಗೆಲ್ಲ ಆಗುತ್ತೆ. ಪ್ರತಿ ದಿವಸ ಅವರ ಪಿತೃಗಳ ಲೆಕ್ಕದಲ್ಲಿ 8 ವರ್ಷಗಳು ಆಗಬೇಕು. ಹಾಗಾದ್ರೆ ನಾವು ಎಷ್ಟು ವರ್ಷ ಬದುಕಬೇಕು ಅಂತ ಹೇಳಿದರೆ 8 × 100 ಅಂದ್ರೆ 800 ವರ್ಷ ಬದುಕಿದ್ದರೆ ಆ ರೀತಿಯಲ್ಲ ಆಗುತ್ತೆ. ಎಲ್ಲಿ ಬದುಕ್ತೇವೆ ಆಗೋಲ್ಲ. ಆದರೆ ನಾವು ಇಷ್ಟೇ ಆಯುಷ್ಯ ಇದ್ದರೂ ಕೂಡ 1 ದಿವಸ ಮಾಡಿದರೆ ಅವರಿಗೆ 8 ವರ್ಷಗಳ ಕಾಲ ಆ ವಿಶೇಷವಾಗಿರತಕ್ಕಂಥ ಶ್ರಾದ್ದ ತೃಪ್ತಿ ಕೊಡುತ್ತೆ ಅಂದರು. ಇನ್ನ ಯಾವ ಅಮಾವಾಸ್ಯಾ ದಿವಸ ಪುಷ್ಯ ಆರ್ದ್ರ ಪುನರ್ವಸು ನಕ್ಷತ್ರಗಳ ಯೋಗ ಬರುತ್ತೆ ಅಂದ್ರೆ ಪುಷ್ಯ ನಕ್ಷತ್ರ ಯೋಗ ಅಮಾವಾಸ್ಯ ಅವತ್ತು ಪುಷ್ಯ ನಕ್ಷತ್ರ ಬಂದಿರಬೇಕು ಅಥವಾ ಆರ್ದ್ರ ನಕ್ಷತ್ರ ಬಂದಿರಬೇಕು. ಆರ್ದ್ರ ಅಥವಾ ಪುನರ್ವಸು ನಕ್ಷತ್ರ ಈ ನಕ್ಷತ್ರಗಳಿಂದ ಯಾವ ಅಮಾವಾಸ್ಯ ಬಂದಿರುತ್ತೆ ಈ 3ರಲ್ಲಿ 1 ಅಂಥ ಅಮಾವಾಸ್ಯ ವಿಶೇಷವಾಗಿ ಶ್ರಾದ್ದ ಮಾಡೋದರಿಂದ ಏನಾಗುತ್ತೆ ಅಂದ್ರೆ ಪಿತೃಗಣಗಳಿಗೆ 12 ವರ್ಷಗಳ ಕಾಲ ತೃಪ್ತಿ ಕೊಟ್ಟಂತಾಗುತ್ತೆ ಅವರ ದಿನದಿಂದ. ನಂತರ ಇಲ್ಲಿ 12 ವರ್ಷಗಳು ಅಂತ ಹೇಳಿದರೆ ಅವರ ಒಂದೊಂದು ದಿನ ನಮಗೊಂದೊಂದು ವರ್ಷ. ಆ ಪ್ರಕಾರ 12 ವರ್ಷಗಳು ಅಂದ್ರೆ 12 × 1 ವರ್ಷಕ್ಕೆ 360 ದಿವಸ. 360 × 12 ಅಂತ ಹಾಕೊಂಡ್ರೆ ಅಷ್ಟು ದಿನಗಳು ಬಂದವು. ಅಷ್ಟು ದಿನಗಳು ಇಂಟು 1 ವರ್ಷ ಅಂತ 1 ವರ್ಷಗಳು ಹಾಕೊಂಡ್ರೆ ಅಷ್ಟು ವರ್ಷಗಳು ನಾವು ಬದುಕಿರಬೇಕು, ಸಾಧ್ಯವೇ ಇಲ್ಲ. ಆದ್ದರಿಂದ ಅವರಿಗೆ 12 ವರ್ಷಗಳು ಸತತ ನಾವು ಅಂದ್ರೆ ಶ್ರಾದ್ದ ಮಾಡಿದರೆ ಪಿತೃಗಣಗಳ ಲೆಕ್ಕದಲ್ಲಿ ಅವರ ದಿನದಲ್ಲಿ ಒಂದೊಂದು ದಿನ ಅವರ ಪ್ರಕಾರ ನಮ್ಮ ವರ್ಷ ಹೋದ್ರೆ 1 ದಿನ ಅವರಿಗೆ ಆ ಪ್ರಕಾರ ಅವರ ಲೆಕ್ಕದಲ್ಲಿ 12 ವರ್ಷಗಳ ಕಾಲ ಶ್ರಾದ್ದ ಮಾಡಿದರೆ ಎಷ್ಟು ತೃಪ್ತಿ ಬರುತ್ತೋ ಅಷ್ಟು ಬರುತ್ತೆ ಅಂದ್ರು. ಇನ್ನ ಹೇಳುತ್ತಾರೆ ಯಾವ ಅಮಾವಾಸ್ಯಾ ದಿವಸ ಧನಿಷ್ಠ ಪೂರ್ವಾಭಾದ್ರ ಅಥವಾ ಉತ್ತರಾಭಾದ್ರ ಅಥವಾ ಶತಭಿಷ ನಕ್ಷತ್ರ ಈ ಅಮಾವಾಸ್ಯ ಬಹಳ ದುರ್ಲಭ ಅಂತ ಹೇಳುತ್ತಾ ಇದ್ದಾರೆ. ಈ ದುರ್ಲಭವಾದ ಇದನ್ನ ಯಾರಾದರೆ ಆ ಅಮಾವಾಸ್ಯಾ ದಿವಸ ಚೆನ್ನಾಗಿ ಮಾಡುತ್ತಾರೋ ಅವಾಗೆ ಹೇಳ್ತಾ ಇದ್ದಾರೆ ಅತ್ಯಂತ ತೃಪ್ತಿದಾಯಕ ಆಗುತ್ತೆ ಪಿತೃಗಣಗಳಿಗೆ ಹೇಳ್ತಾರೆ. ಇನ್ನ ವಿಶೇಷವಾಗಿರತಕ್ಕಂಥ ಈ ಶ್ರಾದ್ದವನ್ನು ಮಾಡಿ ಇಲಾ ಪುತ್ರನಾಗಿರತಕ್ಕಂಥ ಪೂರ್ವರವ ತಾನು ಭಗವಂತನ ಸನ್ನಿಧಾನವನ್ನು ಸೇರಿದ ಅಂತ ಹೇಳ್ತಾರೆ. ನಂತರ ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯ ಕಾರ್ತೀಕ ಶುಕ್ಲಪಕ್ಷ ನವಮಿ ಭಾದ್ರಪದ ಕೃಷ್ಣಪಕ್ಷದ ತ್ರಯೋದಶಿ ನಂತರ ಮಾಘ ಮಾಸದ ಅಮಾವಾಸ್ಯ ಈ 4 ತಿಥಿಗಳನ್ನು ಪುರಾಣದಲ್ಲಿ ಯುಗಾದಿಗಳು ಅಂತ ಕರೀತಾರೆ. ಯಾವ್ದಾವುದು? ವೈಶಾಖ ಮಾಸದ ಶುಕ್ಲಪಕ್ಷ ತೃತೀಯ ಕಾರ್ತೀಕ ಶುಕ್ಲಪಕ್ಷ ನವಮಿ ಭಾದ್ರಪದ ಕೃಷ್ಣ ತ್ರಯೋದಶಿ ಆದಮೇಲೆ ಮಾಘ ಮಾಸದ ಅಮಾವಾಸ್ಯ ಈ 4 ತಿಥಿಗಳನ್ನು ಯುಗಾದಿಗಳು ಅಂತ ಕರೀತಾ ಇದ್ದಾರೆ. ಈ 4 ತಿಥಿಗಳು ಕೂಡ ಅನಂತ ಪುಣ್ಯದಾಯಕಗಳು ಅಂತ ಹೇಳುತ್ತಾರೆ. ಇನ್ನ ಮುಂದೆ ಇನ್ಯಾವುದ್ಯಾವುದು ಅಂದ್ರೆ ಚಂದ್ರ ಅಥವಾ ಸೂರ್ಯನ ಗ್ರಹಣ ಸಮಯ ತಿಂಗಳು ತಿಂಗಳು ಬರತಕ್ಕಂತಹ ಅಷ್ಟಕ ತಿಥಿಗಳು ಆ ಅಷ್ಟಕ ಶ್ರಾದ್ದ ಉತ್ತರಾಯಣ ಅಥವಾ ದಕ್ಷಿಣಾಯನ ಆರಂಭದಲ್ಲಿ ಯಾರಾದರೆ ಏಕಾಗ್ರಚಿತ್ತನಾಗಿ ಪಿತೃಗಳಿಗೆ ಎಳ್ಳಿನ ಸಹಿತವಾಗಿರತಕ್ಕಂತಹ ಜಲ ನಂತರ ಪಿಂಡ ಪ್ರದಾನಗಳನ್ನು ಮಾಡುತ್ತಾರೋ ಅವಾಗ ಆ ಪಿತೃಗಳಿಗೆ 1000 ವರ್ಷಗಳ ಪರ್ಯಂತ ಶ್ರಾದ್ದ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರಹಸ್ಯವನ್ನ ರಹಸ್ಯ ಮೇಲೆ ಪಿತರೋ ವದಂತಿಹಿ ಹೇಳ್ತಾರೆ. ಈ ರೀತಿಯಾಗಿರತಕ್ಕಂಥ ರಹಸ್ಯವನ್ನು ಪಿತೃಗಳೇ ಹೇಳುತ್ತಾರೆ. ನಂತರ ಮಾಘ ಮಾಸದ ಅಮಾವಾಸ್ಯ ಬಂದಾಗ ಅದರಲ್ಲಿ ಶತಭಿಷ ನಕ್ಷತ್ರವೂ ಕೂಡ ಬಂದಿದ್ದರೆ ಅದು ಪಿತೃಗಳನ್ನು ತೃಪ್ತಿಪಡಿಸಲಿಕ್ಕೆ ಅತ್ಯಂತ ಉತ್ತಮ ಕಾಲ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಮಾಘ ಮಾಸದ ಅಮಾವಾಸ್ಯ ಅದರಲ್ಲಿ ಶತಭಿಷ ನಕ್ಷತ್ರ ಬಂದಿರಬೇಕು. ಆ ಬಂದಿದ್ದರೆ ಅವಾಗೇನಾಗುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ ಇದು ನಹಿ ಅಲ್ಪ ಪುಣ್ಯೈಹಿ ನೃಪ ಲಭ್ಯತೆ ಸೌ. ಸಾಮಾನ್ಯ ಚೂರು ಚೂರು ಪುಣ್ಯ ಮಾಡಿಕೊಂಡವರಿಗೆ ಈ ನಕ್ಷತ್ರದಿಂದ ಕೊಡಿರತಕ್ಕಂತಹ ಅಮಾವಾಸ್ಯೆ ಕುರಿತು ಎಚ್ಚರವೇ ಬರಲ್ಲ, ಅವರಿಗೆ ಅದು ಕಾಣೋದೇ ಇಲ್ಲ, ಅಂದ್ರೆ ಆ ತಲೆಯಲ್ಲಿ ಬರೋದೇ ಇಲ್ಲ. ಆ ಪುಣ್ಯ ಮಾಡಿದವರಿಗೆ ಮಾತ್ರ ಓಹೋ ಇಂಥ ನಕ್ಷತ್ರದಿಂದ ಕೊಡಿರತಕ್ಕಂತಹ ಈ ತಿಥಿ ಬಂದಿದೆ, ಅಂದರೆ ಮಾಘ ಮಾಸದ ಅಮಾವಾಸ್ಯ ಅದರ ಶತಭುಜ ನಕ್ಷತ್ರ ಬಂದಿದೆ, ಇದು ಮಾಡಬೇಕು ಅಂತ ಆಲೋಚನೆಯೇ ಮಹಾಪುಣ್ಯ ಮಾಡಿಕೊಂಡವರಿಗೆ ಬರುತ್ತೆ, ಅಲ್ಪ ಪುಣ್ಯ ಮಾಡಿದವರಿಗೆ ಈ ಸಮಯವೇ ಸಿಗೋದಿಲ್ಲ ಅಂತ ಹೇಳುತ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಒಂದು ವೇಳೆ ಧನಿಷ್ಠ ನಕ್ಷತ್ರ ಯೋಗ ಬಂದಿದ್ದರೆ, ಮಾಘ ಮಾಸದ ಅಮಾವಾಸ್ಯ ಶತಭುಜ ನಕ್ಷತ್ರ ಅಲ್ಲದೆ ಧನಿಷ್ಠ ನಕ್ಷತ್ರ ಬಂದಿದ್ದರೆ, ಅವಾಗೆ ವಿಶೇಷವಾಗಿ ಯಾವನಾದರೆ ಅಂತಹ ಶ್ರಾದ್ದ ಮಾಡುತ್ತಾನೋ ಆ ಪಿತೃಗಣ ಆ ಶ್ರಾದ್ದದಿಂದ 10,000 ವರ್ಷಗಳವರೆಗೆ ಶ್ರಾದ್ದ ಮಾಡಿದರೆ ಏನು ತೃಪ್ತಿ ಬರಬೇಕೋ ಅಷ್ಟು ತೃಪ್ತಿ ಒಂದು ದಿವಸ ಮಾಡಿದರೆ ಬರುತ್ತೆ. ಮಾಘ ಮಾಸದ ಅಮಾವಾಸ್ಯ ಶತಭುಜ ನಕ್ಷತ್ರ ಬಂದಿದ್ರೆ ಸಾಕು, ಧನಿಷ್ಠ ನಕ್ಷತ್ರ ಬಂದಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಒಂದು ವೇಳೆ ಆ ಅಮಾವಾಸ್ಯದಲ್ಲಿ ಪೂರ್ವಾಭಾದ್ರ ನಕ್ಷತ್ರದ ಯೋಗ ಇದ್ದರೆ, ಹಾಗೆ ಪಿತೃಗಳಿಗೆ ಶ್ರಾದ್ದ ಮಾಡಿದರೆ, ಅಂದರೆ ಮಾಘ ಮಾಸದ ಅಮಾವಾಸ್ಯ ಪೂರ್ವಾಭಾದ್ರ ನಕ್ಷತ್ರ ಯೋಗ ಬಂದಿದ್ದರೆ, ಅವಾಗೆ ಎಷ್ಟು ಬರುತ್ತೆ ಅವರಿಗೆ ತೃಪ್ತಿ ಅಂತ ಹೇಳ್ತಾ ಇದ್ದಾರೆ. 1,000 ಯುಗಗಳ ಪರ್ಯಂತ ವಿಶೇಷವಾಗಿ ಅವರಿಗೆ ಎಷ್ಟು ತೃಪ್ತಿಯಾಗಬೇಕು ಅಷ್ಟು ತೃಪ್ತಿಯಾಗಿ ಮಲಗಿಬಿಡ್ತಾರಂತೆ, ಅವರು ಸಂತೋಷದಿಂದ ಆನಂದದಿಂದ ಮಲಗ್ತಾರಂತೆ. ಆದ್ದರಿಂದ ಶ್ರಾದ್ದಂ ಪರಾಂ ತೃಪ್ತಿ ಬೆಚ್ಚೇನ ಯುಗಂ ಸಹಸ್ರಂ ಪಿತರಸ್ವಪಂತಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ವಿಶೇಷವಾಗಿರತಕ್ಕಂಥ ಸ್ಥಿತಿಗಳನ್ನು ನಾವು ನೆನಪಿಟ್ಟುಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಧಾನವಾದ್ದು ಇಲ್ಲಿ ಮಾಘ ಮಾಸದ ಅಮಾವಾಸ್ಯ, ಪೂರ್ವಾಭಾದ್ರ ನಕ್ಷತ್ರ, ಶತಭುಜ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಈ ಮೂರು ಯೋಗ ಬಂದಾಗ ಪಿತೃಗಳ ಶ್ರಾದ್ದ ಬಹಳ ತೃಪ್ತಿದಾಯಕ ಅಂತ ಹೇಳ್ತಾ ಇದ್ದಾರೆ. ನಂತರ ಗಂಗಾ, ಶತಗ್ರು, ಯಮುನಾ, ವಿಪಾಶ, ಸರಸ್ವತಿ, ಇನ್ನ ನೈಮಿಷಾರಣ್ಯದಲ್ಲಿ ಹರಿತಕ್ಕಂಥ ಗೌತಮಿ, ಈ ನದಿಗಳಲ್ಲಿ ಸ್ನಾನ ಮಾಡಿ ಪಿತೃಗಣವನ್ನ ವಿಶೇಷವಾಗಿ ಆದರಪೂರ್ವಕವಾಗಿ ಯಾರು ಅರ್ಚನೆ ಮಾಡುತ್ತಾರೋ ಅವರಿಗೆ ಎಲ್ಲಾ ಪಾಪಗಳು ನಾಶ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪಿತೃಗಣಗಳು ಯಾವಾಗಲೂ ಇದನ್ನು ಕಾಣ ಮಾಡುತ್ತಾರಂತೆ. ಏನು ಭಾದ್ರಪದ ಶುಕ್ಲತ್ರಯೋದಶಿ, ಅದರಲ್ಲೂ ಕೂಡ ಮಖಾನಕ್ಷದಿಂದ ಇರತಕ್ಕಂಥ ಭಾದ್ರಪದ ಶುಕ್ಲತ್ರಯೋದಶಿ ಮಖಾನಕ್ಷತ್ರ ಬಂದಿದ್ದರೆ ಅದರಿಂದ ವಿಶೇಷವಾಗಿರತಕ್ಕಂಥ ತೃಪ್ತಿ ಅವರಿಗಾಗುತ್ತೆ ಅಂತ ಅವರು ಗಾನ ಮಾಡುತ್ತಾರಂತೆ. ನಂತರ ವಿಶೇಷವಾಗಿರತಕ್ಕಂಥ ಮಖಾನಕ್ಷತ್ರದಿಂದ ಕೊಡಿರತಕ್ಕಂಥ ಅದಲ್ಲದೆ ಮಾಘ ಮಾಸದ ಅಮಾವಾಸ್ಯದಲ್ಲಿ ಯಾರಾದರೆ ಚೆನ್ನಾಗಿ ಈ ರೀತಿಯಾದ ನಕ್ಷತ್ರಗಳಿಂದ ಕೊಡಿಕೊಂಡಿರುವಾಗ ಪುತ್ರ ಪೌತ್ರಾದಿಗಳನ್ನು ಮಾಡಿರತಕ್ಕಂತಹ ಶ್ರಾದ್ದದಿಂದ ಜಲಾಂಜಲಿ ಮತ್ತು ಶ್ರಾದ್ದದಿಂದ ಅವರಿಗೆ ಅತ್ಯಂತ ತೃಪ್ತಿಯಾಗಿ ಅವರು ವಿಶುದ್ಧ ಚಿತ್ತರಾದಂತಹ ವಿಶುದ್ಧ ಚಿತ್ತ ಶುದ್ಧವಾದ ಧನ ಪ್ರಶಸ್ತವಾದ ಕಾಲ ವಿಶೇಷವಾಗಿರತಕ್ಕಂಥ ಸಂತತಿ ಎಲ್ಲವನ್ನು ಕೂಡ ಫಲವನ್ನು ಕೊಡತಾ ಇದ್ದಾರೆ ಆ ಪಿತೃಗಳು ಅಂತ ಹೇಳ್ತಾ ಇದ್ದಾರೆ. ಆದ ಕಾರಣ ಪಿತೃಗಳನ್ನು ವಿಶೇಷವಾದಂತಹ ರೀತಿಯಲ್ಲಿ ಪೂಜಾ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತಾ ಇದರಲ್ಲಿ ಪಿತೃಗಣದ ಶ್ರಾದ್ದ ಮಾಡಬೇಕಾದ ವಿಧಿ, ಅದರಲ್ಲಿ ಶ್ರಾದ್ದ ಕಾಲದಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಕೂಡ ನಾಳೆ ನೋಡೋಣ. ಅದರಲ್ಲಿ ಪ್ರಧಾನವಾಗಿ ಒಂದು ವಿಚಾರ ಬರುತ್ತೆ, ವೈಶ್ವದೇವ ಮಾಡಬೇಕೋ ಮಾಡಬಾರದೋ ಏನು ಶ್ರಾದ್ದದಲ್ಲಿ ಎಂಬ ಕನೇಕ ವಿಚಾರಗಳು ನಮ್ಮ ನಮ್ಮಲ್ಲಿ ಬರ್ತಾ ಇರುತ್ತೆ. ಅದಕ್ಕೆಲ್ಲ ವಿಷ್ಣು ಪುರಾಣ ತುಂಬಾ ಪ್ರಮಾಣಗಳನ್ನು ಕೊಟ್ಟು ತಾವು ತಿಳಿಸಿಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ನಾಳೆ ನೋಡೋಣ ಆ ವಿಚಾರಗಳನ್ನು. ಶ್ರೀಕೃಷ್ಣ ಅರ್ಪಣೆ ಅಷ್ಟೆ.